ಪೂಜ್ಯ ಮಾತಾಜಿಯವರಿಗೆ ಪ್ರಣಾಮ ಹಾಗೂ ಇಲ್ಲಿ ನೆರೆದಿರುವ ಎಲ್ಲರಿಗೂ ಕೂಡ ನಮಸ್ಕಾರ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಷಿತ್ವಾ ಪ್ರಣಮಾಮಿ ಮುಹುರ್ಮುಹುಂ. ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚೇ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ಯಾರ ಪ್ರೇಮ ಪ್ರವಾಹವು ಚಂಡಾಲನವರೆಗೆ ತಡೆಯಿಲ್ಲದೆ ಹರಿಯುತ್ತಿತ್ತು, ಯಾರು ಲೋಕವನ್ನು ಮೀರಿದವನಾಗಿದ್ದರೂ ಲೋಕ ಕಲ್ಯಾಣಕ್ಕಾಗಿ ಶ್ರಮಿಸಿದನು, ಯಾರ ಮಹಿಮೆಗೆ ಮೂರು ಲೋಕಗಳಲ್ಲಿಯೂ ಸಾಟಿ ಇಲ್ಲವೋ, ಯಾರು ಜಾನಕಿಯ ಪ್ರಾಣಾಧಾರನೋ, ಯಾರ ಜ್ಞಾನರೂಪ ಶರೀರವು ಭಕ್ತಿರೂಪಳಾದ ಸೀತೆಯಿಂದ ಆವೃತ್ತವಾಗಿತ್ತು ಅಂತಹ ಶ್ರೀರಾಮನು, ಯಾರು ಪ್ರಳಯ ಕಾಲದ ಶಬ್ದದಂತಿದ್ದ ಕುರುಕ್ಷೇತ್ರ ಯುದ್ಧದ ಮಹಾಶಬ್ದವನ್ನು ಅಡಗಿಸಿಬಿಟ್ಟನೋ, ಪ್ರಕೃತಿ ಸಹಜವಾದ ಅಜ್ಞಾನಾಂಧಕಾರ ರೂಪದ ರಾತ್ರಿಯನ್ನು ಹೋಗಲಾಡಿಸಿದನು, ಶಾಂತವೂ ಮಧುರವೂ ಆಗಿದ್ದರೂ ಸಿಂಹನಾದದಂತೆ ಇದ್ದ ಭಗವದ್ಗೀತೆಯನ್ನು ಬೋಧಿಸಿದನು ಅಂತಹ ಪ್ರಸಿದ್ಧ ಪುರುಷನಾದ ಶ್ರೀಕೃಷ್ಣನು ಈಗ ಶ್ರೀರಾಮಕೃಷ್ಣನಾಗಿ ಅವತರಿಸಿದ್ದಾನೆ. ಇಸಲಿ ಶ್ರೀರಾಮಕೃಷ್ಣರು ಬಂದು ಬ್ರಹ್ಮಶಕ್ತಿ ಅಂದರೆ ಬ್ರಹ್ಮ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸಿದ್ರು. ಇದನ್ನು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಅಂದರೆ ಇಡೀ ಪ್ರಪಂಚದಲ್ಲಿ ಅವರು ಒಂದು ಎಲ್ಲ ಕ್ಷೇತ್ರದಲ್ಲೂ ಜಾಗೃತಿಯನ್ನು ತಂದರು. ಶ್ರೀರಾಮಕೃಷ್ಣರೇ ದಕ್ಷಿಣೇಶ್ವರದಲ್ಲಿ ಒಂದ್ಸಲ ಹೇಳ್ತಾರೆ, ನನ್ನ ದೇಹದಿಂದ ಸಚ್ಚಿದಾನಂದ ಹೊರಗಡೆ ಬಂದುಬಿಟ್ಟು ಹೇಳ್ತಾನೆ, ಯಾರು ರಾಮನಾಗಿದ್ದನೋ ಯಾರು ಕೃಷ್ಣನಾಗಿದ್ದನೋ ಅವನೇ ಈಗ ರಾಮಕೃಷ್ಣನಾಗಿದ್ದಾನೆ. ಆದರೆ ಅದು ಪೂರ್ತಿ ಸತ್ವಗುಣದ ಐಶ್ವರ್ಯ. ಈ ಸಲ ಶ್ರೀರಾಮಕೃಷ್ಣರು ಪ್ರೇಮವೇ ಮೂರ್ತಿವತ್ತಂತೆ ಇದ್ದರು. ಭಕ್ತ ಮತ್ತು ಭಗವಂತನ ಲೀಲೆ ಅಪೂರ್ವ. ಶ್ರೀರಾಮಕೃಷ್ಣರು ಹೇಳ್ತಾ ಇದ್ರು, ಭಕ್ತ ಹೇಗೆ ಭಗವಂತನಿಲ್ಲದೆ ಇರುವುದು ಸಾಧ್ಯವಿಲ್ಲವೋ ಹಾಗೆ ಭಗವಂತನಿಗೂ ಕೂಡ ಭಕ್ತನಿಲ್ಲದೆ ಇರೋದು ಸಾಧ್ಯ ಇಲ್ಲಂತೆ. ಭಕ್ತನಿಲ್ಲದೆ ಇದ್ದರೆ ಭಗವಂತ ನಿದ್ದೆ ಮಾಡಿಬಿಡ್ತಾನಂತೆ. ಠಾಕೂರು ದಾಸ್ಯಭಾವದ ಸಾಧನೆ ಮಾಡಿ ತೋರಿಸಿದರು ಹೇಗೆ ಸೇವ್ಯ ಸೇವಕ ರೂಪದಲ್ಲಿ ಸಂಸಾರದಲ್ಲಿ ಇರಬೇಕು. ಈ ದಾಸ್ಯಭಾವ ಸಾಧಕನನ್ನು ನಿರಭಿಮಾನಿಯಾಗಿಸುತ್ತದೆ. ಭಕ್ತನಾದವನು ಭಗವಂತನಲ್ಲಿ ಸರ್ವವನ್ನೂ ಅರ್ಪಣೆ ಮಾಡ್ತಾನೆ. ಅವತಾರ ಪುರುಷನು ಭಕ್ತನಿಗಾಗಿ ಜನ್ಮವನ್ನು ತಳೆಯುತ್ತಾನೆ. ಭಕ್ತನು ಭಗವಂತನನ್ನು ಹೃದಯದಲ್ಲಿ ಇಟ್ಟು ಪೂಜೆ ಮಾಡುತ್ತಾನೆ. ಹಾಗಾಗಿ ಅವನ ದೇಹ ಭಗವಂತನ ಮಂದಿರ. ವಚನವೇದದಲ್ಲಿ ಶ್ರೀರಾಮಕೃಷ್ಣರು ಹೇಳ್ತಾರೆ, ಎಲ್ಲಕ್ಕಿಂತ ದೊಡ್ಡದು ಪೃಥ್ವಿ, ಪೃಥ್ವಿಗಿಂತ ದೊಡ್ಡದು ಸಾಗರ, ಸಾಗರಕ್ಕಿಂತ ದೊಡ್ಡದು ಆಕಾಶ. ಈ ಮೂರನ್ನು ಆಕ್ರಮಿಸಿದೆ ವಿಷ್ಣುವಿನ ಪಾದ. ಆ ವಿಷ್ಣುವಿನ ಪಾದ ಸಾಧುವಿನ ಹೃದಯದಲ್ಲಿದೆ ಅಂತೆ. ಅದರಿಂದ ಸಾಧುವಿನ ಹೃದಯ ಎಲ್ಲದಕ್ಕಿಂತಲೂ ದೊಡ್ಡದು ಅಂತ ಹೇಳಿಬಿಟ್ಟು ಶ್ರೀರಾಮಕೃಷ್ಣರು ಹೇಳ್ತಾರೆ. ದಕ್ಷಿಣೇಶ್ವರದಲ್ಲಿ ವಿಷ್ಣು ಮಂದಿರದಲ್ಲಿ ಭಾಗವತ ಶ್ರವಣ ಕಾಲದಲ್ಲಿ ಶ್ರೀರಾಮಕೃಷ್ಣರಿಗೆ ದರ್ಶನವಾಗಿತ್ತು. ಒಂದು ಜ್ಯೋತಿ ಬಂದುಬಿಟ್ಟು ಕೃಷ್ಣನ ಹೃದಯದಿಂದ ಬಂದು ಭಾಗವತ ಮತ್ತು ಭಕ್ತನನ್ನು ಸ್ಪರ್ಶ ಮಾಡಿತು. ಆಗ ಅವರು ಹೇಳುತ್ತಾರೆ, ಭಾಗವತ, ಭಕ್ತ ಮತ್ತು ಭಗವಾನ್ ಮೂರೂ ಕೂಡ ಒಂದೇ ಅಂತ ಹೇಳಿಬಿಟ್ಟು. ನಾವು ಯಾವಾಗಲೂ ಭಗವಂತನಲ್ಲಿ ಯಾವಾಗಲೂ ಮನಸ್ಸನ್ನಿಡಲಿಕ್ಕೆ ಬಯಸ್ತೀವಿ. ಸಾಮಾನ್ಯವಾಗಿ ಜನರು ಭಗವಂತನ ಧ್ಯಾನ ಮಾಡ್ತಾರೆ, ರೂಪದ ಧ್ಯಾನ ಮಾಡ್ತಾರೆ, ಲೀಲಾ ಧ್ಯಾನ ಮಾಡ್ತಾರೆ, ಗುಣದ ಧ್ಯಾನ ಮಾಡ್ತಾರೆ. ಭಗವಂತನದು ಸೇವಾ ಧ್ಯಾನವೂ ಮಾಡ್ಬೋದಂತೆ. ಅಂದರೆ ಭಗವಂತ ಅವತಾರ ಎತ್ತಿದಾಗ ಅವನ ಕೃಪೆ, ಅಂದರೆ ಅವನು ಮಾಡಿದ ಕೆಲಸ ಎಲ್ಲವೂ ಕೂಡ ಕೃಪೆಯಾಗಿ ಹರಿಯುತ್ತದೆ. ಭಗವಂತ ಮನುಷ್ಯನಿಗೆ ತೋರಿಸ್ಕೊಡ್ಲಿಕ್ಕೆ ಇಷ್ಟಪಡ್ತಾನೆ ಹೇಗೆ ವಿನಯದಿಂದ ನಡ್ಕೋಬೇಕು, ಈ ಸಲ ಶ್ರೀರಾಮಕೃಷ್ಣರು ಬಂದು ಮತ್ತೊಮ್ಮೆ ತೋರಿಸಿಕೊಟ್ರು, ಭಗವಂತ ಇದ್ದಾನೆ, ಅವನನ್ನು ನಾವು ಪಡೆಯಬಹುದು, ಆದರೆ ಅದಕ್ಕೋಸ್ಕರ ಏನೆಲ್ಲ ಬೇಕು ಅದನ್ನು ಕೂಡ ಅವರು ತೋರಿಸಿಕೊಟ್ರು, ಸಾಧನೆ ಮಾಡಿದರು. ಯಾವ ರೀತಿ ಸಾಧನೆ ಮಾಡಬೇಕು ಅದನ್ನು ಕೂಡ ಶ್ರೀರಾಮಕೃಷ್ಣರು ತೋರಿಸಿಕೊಟ್ರು. ನಾವು ಶ್ರೀರಾಮಕೃಷ್ಣರು ಸೇವೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸಿಕೊಟ್ರು. ಅವರು ಚಿಕ್ಕ ವಯಸ್ಸಿನಿಂದ ದಕ್ಷಿಣೇಶ್ವರದಲ್ಲಿ ಇದ್ದಾಗ, ಕಾಶಿಪುರದಲ್ಲಿ ಇದ್ದಾಗ, ಎಲ್ಲ ರೀತಿಯಲ್ಲೂ ಕೆಲವೊಂದು ಆ ಘಟನೆಗಳನ್ನು ನಾವು ಧ್ಯಾನ ಮಾಡೋಣ. ಹೇಗೆ ಸೇವಾ ಧ್ಯಾನ ಅನ್ನೋದನ್ನು ಮಾಡೋಣ ಅಂತ. ಈ ಸೇವಾ ಧ್ಯಾನ ನಮ್ಮನ್ನು ನಿರಭಿಮಾನಿಯನ್ನಾಗಿ ಮಾಡುತ್ತಂತೆ. ನಮ್ಮ ಸ್ವಾರ್ಥಪರತೆ ನಮ್ಮಿಂದ ದೂರ ಹೋಗುತ್ತೆ. ಮಹಾಭಾರತದಲ್ಲಿ ಪಾಂಡವರ ರಾಜಸೂಯ ಯಾಗದಲ್ಲಿ ಭಗವಾನ್ ಕೃಷ್ಣ ಎಲ್ಲರ ಕಾಲು ತೊಳೆಯುವ ಕೆಲಸವನ್ನು ತೆಗೆದುಕೊಂಡ. ಭಗವಾನ್ ಯೇಸುವು ತನ್ನ ಶಿಷ್ಯರ ಕಾಲು ತೊಳೆದಿದ್ದ. ಈ ರೀತಿಯಾಗಿ ಅವರು ನಿರಭಿಮಾನತೆಯ ನಿದರ್ಶನವನ್ನು ತೋರಿಸಿ ಹೋಗಿದ್ದಾರೆ. ಶ್ರೀರಾಮಕೃಷ್ಣರ ವಿನಯದ ಬಗ್ಗೆ ಹೇಳುತ್ತಾರೆ, ಈ ಸಲಿ ಇವರು ಬಂದಿದ್ದಾರೆ ನಮಸ್ಕಾರ ಅಸ್ತ್ರವನ್ನು ತೆಗೆದುಕೊಂಡು. ಕೃಷ್ಣನ ಸಮಯದಲ್ಲಿ ಅವನ ಕೊಳಲು ತೆಗೆದುಕೊಂಡು ಬಂದಿದ್ದ, ಚೈತನ್ಯನ ಸಮಯದಲ್ಲಿ ನಾಮವನ್ನು ತೆಗೆದುಕೊಂಡು ಬಂದಿದ್ದ, ಈ ಸಲಿ ಶ್ರೀರಾಮಕೃಷ್ಣರು ನಮಸ್ಕಾರ ಎಂಬ ಅಸ್ತ್ರವನ್ನು ತೆಗೆದುಕೊಂಡು ಬಂದ್ರಂತೆ. ಗಿರೀಶ್ ಚಂದ್ರ ಘೋಷ್ಗೆ ಮತ್ತು ಬ್ರಾಹ್ಮ ಸಮಾಜದವರಿಗೆ ಆವಾಗಿನ ಕಾಲದಲ್ಲಿ ನಮಸ್ಕಾರ ಮಾಡಲಿಕ್ಕೂ ಬರ್ತಿರ್ಲಿಲ್ಲಂತೆ. ಶ್ರೀರಾಮಕೃಷ್ಣರು ಕೇಶವಚಂದ್ರ ಸೇನ ಹತ್ರ ಹೋಗ್ತಾರೆ, ಅವ್ರಿಗೆ ನಮಸ್ಕಾರ ಮಾಡಲಿಕ್ಕೆ ಗೊತ್ತಿಲ್ಲ, ಹಿಂಗೆ ಮಾಡ್ತಾರಂತೆ ನಮಸ್ಕಾರ. ಆಗ ಶ್ರೀರಾಮಕೃಷ್ಣರು ಅವರ ಹತ್ರ ಅವರೇ ಹೋಗಿಬಿಟ್ಟು ನಮಸ್ಕಾರ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಮತ್ತೆ ಮತ್ತೆ ಅವರಿಗೆ ಹೋಗಿ ನಮಸ್ಕಾರ ಮಾಡ್ತಾರಂತೆ. ಯಾವಾಗ ಶ್ರೀರಾಮಕೃಷ್ಣರು ಅಷ್ಟೊಂದು ಸಲ ನಮಸ್ಕಾರ ಮಾಡೋದು ನೋಡಿ ಅವರು ಕೂಡ ನಮಸ್ಕಾರ ಮಾಡಲಿಕ್ಕೆ ಕಲ್ತ್ಕೊಂಡ್ರು. ಸರಿಯಾದ ಸೇವೆಯ ಧ್ಯಾನ ಮಾನವ ಮನಸ್ಸನ್ನು ಉಚ್ಚ ಆಧ್ಯಾತ್ಮಿಕ ಭೂಮಿಗೆ ಕರೆದೊಯ್ಯುವುದು. ಸೇವೆಯ ಧ್ಯಾನದ ಒಂದು ವೈಶಿಷ್ಟ್ಯ ಇದೆ. ರಾಮಚಂದ್ರ ಶಬರಿಯ ಉಚ್ಚಿಷ್ಟ ಹಣ್ಣನ್ನು ತಿನ್ನುತ್ತಾನೆ, ಸುಗ್ರೀವನ ಜೊತೆಗೆ ಗೆಳೆತನ ಬೆಳೆಸುತ್ತಾನೆ, ಕೃಷ್ಣ ಸುಧಾಮರನ್ನು ಹೆಗಲ ಮೇಲೆ ಎತ್ತಿಕೊಂಡು ಆಟವಾಡುತ್ತಾನೆ. ಲಾಸ್ಟ್ ಸಫರ್ ಕೊನೆಯ ಊಟದಲ್ಲಿ ಯೇಸುಕ್ರಿಸ್ತ ತನ್ನ 12 ಜನ ಶಿಷ್ಯರಿಗೆ ಬಡಿಸ್ತಾನಂತೆ. ಈ ಎಲ್ಲ ಸೇವಾ ಮೂಲಕ ಇದನ್ನೆಲ್ಲ ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸು ನಮ್ಮ ಇಷ್ಟ ದೇವತೆಯಲ್ಲಿ ದ್ರುತವಾಗಿ ಸಂಯುಕ್ತವಾಗುತ್ತದೆ ಅಂತ ಹೇಳ್ತಾರೆ. ನಾವು ಈಗ ಶ್ರೀರಾಮಕೃಷ್ಣರು ಅವರ ಚಿಕ್ಕ ವಯಸ್ಸಿಂದ ಹೇಗೆ ಸೇವೆಯನ್ನು ಮಾಡ್ಕೊಂಡು ಬಂದರು ಅನ್ನೋದನ್ನು ಕೆಲವು ಘಟನೆಗಳನ್ನು ನೋಡೋಣ. ಅವರು ತಮ್ಮ 7 ವಯಸ್ಸಿಗೆ ತಂದೆಯನ್ನ ಕಳ್ಕೊಡ್ತಾರೆ, ಖುದಿರಾಮನನ್ನು. ಆವಾಗ ಅವರಿಗೆ ನಿರ್ಜನವಾಸ, ಚಿಂತನಶೀಲತೆ ಇದು ತುಂಬ ಇಷ್ಟವಾಗ್ತಾ ಇತ್ತಂತೆ. ಆದರೂ ಕೂಡ ಅವರು ತಾಯಿಗೆ ಸಹಾಯ ಮಾಡ್ತಾಯಿದ್ರು ಆ 7 ವಯಸ್ಸಿನಲ್ಲಿ. 8 ವಯಸ್ಸಿಗೆ ಶ್ರೀರಾಮಕೃಷ್ಣರು ಕಾಮಾರಪುಕುರಕ್ಕೆ ಬರುತ್ತಿದ್ದಂತಹ ಸಾಧು ಪುರುಷರ ಸೇವೆ ಮಾಡ್ತಾಯಿದ್ರು. ಅವರಿಗೆ ಕಟ್ಟಿಗೆ ತಂದುಕೊಡೋದು, ನೀರು ತಂದುಕೊಡೋದು ಇದೆಲ್ಲ ಮಾಡ್ತಾ. 8 ವಯಸ್ಸಿಗೆ ಅವರು ಈ ಸಾಧುಗಳ ಸೇವೆ ಮಾಡ್ತಾರೆ. 9 ವರ್ಷ ವಯಸ್ಸಿಗೆ ಅವರಿಗೆ ಉಪನಯನ ಆಗುತ್ತೆ. ಅವರು ಇದು ರಘುವೀರನ ಪೂಜೆಯ ಭಾರವನ್ನು ತೆಗೆದುಕೊಳ್ತಾರಂತೆ. ಉಪನಯನ ಆಗದಿದ್ದರೆ ಪೂಜೆ ಮಾಡುವ ಅಧಿಕಾರ ಇಲ್ಲ, ಉಪನಯನ ಆದಮೇಲೆ ಅವರು ಪೂಜೆ ಮಾಡೋ ಅಧಿಕಾರನ ತಗೊಳ್ತಾರೆ. ಅದಾದಮೇಲೆ ಇವರು ತಮ್ಮ 17 ವಯಸ್ಸಿಗೆ ದಕ್ಷಿಣೇಶ್ವರಕ್ಕೆ ಬರ್ತಾರೆ. ಬಂದಾಗ ರಾಮಕುಮಾರನಿಗೆ ಅವರು ಎಷ್ಟೊಂದು ಸಹಾಯ ಮಾಡ್ತಾರೆ. ರಾಮಕುಮಾರನ ಮೃತ್ಯುವಾದ ನಂತರ ತಾಯಿ ಭವತಾರಿಣಿ ದೇವಿಯ ಸೇವೆಯ ಭಾರವನ್ನು ತೆಗೆದುಕೊಳ್ಳುತ್ತಾರೆ. ಎಷ್ಟು ಅದ್ಭುತವಾಗಿ ಅವರು ಸೇವೆ ಮಾಡ್ತಾರಂತ ಹೇಳಿದರೆ ಮೃಣ್ಮಯಿ ತಾಯಿ ಚಿನ್ಮಯಿ ಆಗುತ್ತಾಳೆ, ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳುತ್ತಾರೆ, ಎಲ್ಲ ಥರದ ಸಾಧನೆಯನ್ನು ಕೂಡ ಮಾಡ್ತಾರೆ. ಇದಾದ ನಂತರ ಅವರು ಆ ಸಾಧನೆಯ ಫಲವನ್ನು ಎಲ್ಲರಿಗೆ ಹಂಚುವುದಕ್ಕೋಸ್ಕರ ತುಂಬ ಕಾತರರಾಗಿರ್ತಾರೆ. ಆದಾಗ ಅವರು ದಕ್ಷಿಣೇಶ್ವರದ ಕುಟಿಯ ಮೇಲೆ ಹೋಗಿ ಕರೀತಾರಂತೆ, ಎಲ್ಲಿದ್ದೀರಿ ನೀವೆಲ್ಲ, ಬನ್ನಿ, ಆಧ್ಯಾತ್ಮಿಕ ಅವರ ಆ ಶಕ್ತಿಯನ್ನು ಕೊಡುವುದಕ್ಕೋಸ್ಕರ ಅವತಾರ ಪುರುಷನು ಕಾತರನಾಗಿ ಎಲ್ಲರನ್ನ ಕರೀತಾ ಇದ್ದಾನೆ. ಹೇಳ್ತಾರೆ ಆ ಕರೆಯನ್ನು ಶ್ರೀರಾಮಕೃಷ್ಣರು ಇವಾಗಲೂ ಕರೀತಾ ಇದ್ದಾರೆ. ಯಾರು ಆಂತರಿಕವಾಗಿ ಒಂದು ಬಾರಿ ಶ್ರೀರಾಮಕೃಷ್ಣರನ್ನು ಕರೆದರೂ ಕೂಡ ಅವರು ಶ್ರೀರಾಮಕೃಷ್ಣರ ಹತ್ರ ಬರ್ತಾರಂತೆ. ಇದು ಶ್ರೀರಾಮಕೃಷ್ಣ ಅವತಾರದ ಮಹಿಮೆ. ಇನ್ನೊಂದ್ಸಲಿ ಹೇಳ್ತಾರೆ, ಶ್ರೀರಾಮಕೃಷ್ಣರು ಎಲ್ಲ ಥರದ ಮನುಷ್ಯರನ್ನು ಕೂಡ ಸ್ವೀಕರಿಸ್ತಾರೆ. ಒಂದ್ಸಲಿ ಒಬ್ಬರು ಶ್ರೀರಾಮಕೃಷ್ಣರ ಹತ್ರ ಬಂದು, ಒಬ್ಬ ನಾಸ್ತಿಕ ಆದರೆ ಪ್ರಾಮಾಣಿಕ, ಹೇಳ್ತಾನೆ, ನನಗೆ ಭಗವಂತನಲ್ಲಿ ವಿಶ್ವಾಸ ಇಲ್ಲ, ನಾನೇನು ಮಾಡಲಿ ಅಂತ ಹೇಳಿಬಿಟ್ಟು. ಅದಕ್ಕೆ ಶ್ರೀರಾಮಕೃಷ್ಣರು ಹೇಳ್ತಾರೆ, ನೀನು ಈ ರೀತಿ ಪ್ರಾರ್ಥನೆ ಮಾಡಬಹುದಲ್ಲ, ಭಗವಂತನೇ ನೀನೇನಾದರೂ ಇದ್ದರೆ ನನ್ನ ಈ ಪ್ರಾರ್ಥನೆಯನ್ನು ಕೇಳು. ಈ ರೀತಿ ಹೇಳಲಿಕ್ಕೆ ನಿಂದೇನ ಒಬ್ಜೆಕ್ಷನ್ ಇಲ್ಲ ತಾನೇ ಅಂತ ಹೇಳ್ತಾರಂತೆ. ಅದಕ್ಕೆ ಅವರು, ಆ ನಾನು ಈ ರೀತಿ ಪ್ರಾರ್ಥನೆ ಮಾಡಿ ನೋಡ್ತೀನಿ ಅಂತ ಹೇಳಿಬಿಟ್ಟು ಪ್ರಾರ್ಥನೆ ಮಾಡ್ತಾರಂತೆ. ಮರು ದಿವಸ ಅವರು ಶ್ರೀರಾಮಕೃಷ್ಣರ ಹತ್ರ ಬಂದು ಕಣ್ಣೀರು ಸುರಿಸ್ತಾರಂತೆ, ನೀವು ನನಗೆ ಈ ರೀತಿ ಹೇಳಿದ್ರಿಂದ ನನ್ನ ಪ್ರಾರ್ಥನೆಗೆ ಉತ್ತರ ಸಿಕ್ಕಿತು, ನಾನು ಭಗವಂತನಿದ್ದಾನೆ ಅಂತ ನನಗೆ ಮನಸ್ಸಿಗೆ ಅರಿವಾಯಿತು ಅಂತ ಹೇಳ್ತಾರಂತೆ. ಇನ್ನು ಕೆಲವರು ಹೇಳ್ತಾರೆ, ಶ್ರೀರಾಮಕೃಷ್ಣರ ಹತ್ರ ಬಂದುಬಿಟ್ಟು ನಮಗೆ ಸಮಯನೇ ಇಲ್ಲ ಭಗವಂತನ ನೆನೆಯಲಿಕ್ಕೆ, ಇಡೀ ದಿನ ಕೆಲಸ, ಏನು ಮಾಡುವುದು? ಶ್ರೀರಾಮಕೃಷ್ಣರು ಹೇಳ್ತಾರಂತೆ, ಎರಡು ಸಲ ನೀನು ಭಗವಂತನಿಗೆ ಪ್ರಣಾಮ ಮಾಡಬಹುದಾ? ಬೆಳಿಗ್ಗೆ ಒಂದ್ಸಲ ಸಾಷ್ಟಾಂಗ ಪ್ರಣಾಮ ಮಾಡು, ಸಾಯಂಕಾಲ ಒಂದ್ಸಲ ಪ್ರಣಾಮ ಮಾಡಿ ಹೇಳು, ದೇವರೇ ನಿನ್ನ ನೆನೆಯಲಿಕ್ಕೆ ನನಗೆ ಸಮಯ ಇಲ್ಲ, ಇಷ್ಟೇ ನೀನು ಮಾಡ್ತೀನಿ ಅಂತ. ಇಷ್ಟು ಮಾಡಿದರೆ ಸಾಕು. ಅಂದರೆ ಭಗವಂತ ನಮ್ಮ ಮನಸ್ಸನ್ನು ನೋಡ್ತಾನೆ. ಇನ್ನು ಹೇಳ್ತಾರೆ, ಶ್ರೀರಾಮಕೃಷ್ಣರು ಈ ಸಲ ಜಾಸ್ತಿಯಾಗಿ ಹೇಳಿದರು ವ್ಯಾಕುಲತೆಯ ಮೇಲೆ. ಭಗವಂತ ನಿನಗೆ ಬೇಕಾ? ಅದು ನಿನ್ನ ಮನಸ್ಸಿನಲ್ಲಿ ವ್ಯಾಕುಲತೆ ಬೇಕು ಅಂತ ಹೇಳಿಬಿಟ್ಟು. ಆಗ ವಿಷಯಿ ಜನರು ಹೇಳ್ತಾರೆ, ಹೇಗೆ ನಮಗೆ ಈ ಮನಸ್ಸಿನಲ್ಲಿ ವ್ಯಾಕುಲತೆ ಉಂಟಾಗುತ್ತೆ ಅಂತ ಹೇಳಿಬಿಟ್ಟು. ಆಗ ಶ್ರೀರಾಮಕೃಷ್ಣರು ಹೇಳ್ತಾರೆ, ಎಷ್ಟು ನಿನ್ನಲ್ಲಿ ಈ ವಿಷಯ ವಾಸನೆ ದೂರವಾಗುತ್ತದೋ ಅಷ್ಟು ನಿನ್ನಲ್ಲಿ ವ್ಯಾಕುಲತೆ ಜಾಸ್ತಿಯಾಗಿ ನಿನ್ನಲ್ಲಿ ಬರುತ್ತದೆ ಅಂತ. ಈ ವಿಷಯ ವಾಸನೆ ದೂರ ಹೋಗಲು ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಶ್ರೀರಾಮಕೃಷ್ಣರು ಹೇಳ್ತಾರೆ, ನೀನು ಭಗವತಿಯನ್ನು ಪ್ರಾರ್ಥನೆ ಮಾಡು, ಅವಳನ್ನು ನೀನು ಪ್ರಾರ್ಥನೆ ಮಾಡಬೇಕು. ಅವಳು ಗಾಡ್ ಮದರ್ ಅಂತ ಹೇಳಿ ಅಲ್ಲ, ನಿನ್ನ ಸ್ವಂತ ತಾಯಿ ಅಂತ ಹೇಳಿ ನೀನು ಅವಳ ಹತ್ರ ಚೆಂಡಿ ಹಿಡಿಯಬಹುದಾ? ಅಂದರೆ ಹಠ ಮಾಡಬೇಕು. ಚಿಕ್ಕ ಮಕ್ಕಳು ತಾಯಿ ಹತ್ರ ಹೆಂಗೆ ತುಂಬ ಹಠ ಮಾಡಿದಾಗ ಅವಳ ಇದರಿಂದ ತಿಜೋರಿಯಿಂದ ಬೀಗದ ಕೈ ತೆಗೆದುಬಿಟ್ಟು ಹಣ ಎಸೀತಾಳಲ್ಲ, ಹಾಗೆ ನಾವು ಜಗನ್ಮಾತೆಯಲ್ಲಿ ಚೆಂಡಿ ಹಿಡಿದು ಹಠ ಹಿಡಿದು ಕೇಳಿದರೆ ಖಂಡಿತ ಅವಳು ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡುತ್ತಾಳೆ ಅಂತ ಶ್ರೀರಾಮಕೃಷ್ಣರು ಹೇಳ್ತಾರೆ. ಇನ್ನೊಂದು ವಿಷಯ, ಈ ತ್ಯಾಗಿ ಶಿಷ್ಯರು ಇವರನ್ನು ಶ್ರೀರಾಮಕೃಷ್ಣರು ತುಂಬ ಅಂದರೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ದರು. ಯಾವ ರೀತಿಯಾಗಿ ಅವರಿಗೆ ಉಪದೇಶವನ್ನು ಕೊಡಬೇಕು, ಹೇಗೆ ನೋಡ್ಕೋಬೇಕು ಅಂತ ಹೇಳಿಬಿಟ್ಟು. ಸ್ವಾಮಿ ತುರಿಯಾನಂದರು ಯಾವಾಗಲೂ ವೇದಾಂತ ಇದರಲ್ಲಿ ವೇದಾಂತದ ಚಿಂತನೆಯಲ್ಲಿ ಮುಳುಗಿದ್ರು. ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಅವ್ರು ಅನ್ಕೋತಾ ಇದ್ದರು. ಶ್ರೀರಾಮಕೃಷ್ಣರ ಹತ್ರ ಬರುವುದು ಕೂಡ ಸಮಯ ನಷ್ಟ ಅಂತ ಹೇಳಬೇಡಿ, ಬರ್ತಾನೇ ಇರಲಿಲ್ಲ. ಆಗ ಶ್ರೀರಾಮಕೃಷ್ಣರ ಅವರಿಗೆ ಹೇಳಿ ಕಳಿಸ್ತಾರೆ, ನೀನು ಒಂದ್ಸಲ ಬಾ ನನ್ನ ಹತ್ರ ಅಂತ ಕೇಳ್ತಾರೆ. ಆಮೇಲೆ ಬಂದಮೇಲೆ ಕೇಳ್ತಾರೆ, ಏನು ಯಾಕೆ ಬರ್ತಾ ಇಲ್ಲ ನೀನು ಅಂತ ಹೇಳಿ. ನಾನು ಅಧ್ಯಯನ ಮಾಡ್ತಾ ಇದ್ದೇನೆ, ವೇದಾಂತ ಅಧ್ಯಯನ ಅಂತ. ಆಗ ರಾಮಕೃಷ್ಣರು ಹೇಳ್ತಾರೆ, ವೇದಾಂತದ ಸಾರ ಏನು ಹೇಳು ಅಂತ ಹೇಳ್ತಾರೆ. ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಷ್ಟೇ ತಾನೇ. ಎಷ್ಟು ನಾವು ವೇದಾಂತ ಓದ್ಬೋದು ಅದು ಇದು ಎಲ್ಲ, ಆದರೆ ಅದರ ನಿಜವಾದ ಸಾರ ಹೇಳು ನೀನು ಅಂತ ಹೇಳಿದರೆ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ. ಆಗ ಶ್ರೀರಾಮಕೃಷ್ಣರು ಕಣ್ಣೀರು ಕರೆದು ಹೇಳ್ತಾರೆ, ಭಗವಂತನ ಕೃಪೆಯಿಲ್ಲದೆ ಎಷ್ಟು ಓದಿದರೂ ಕೂಡ ಸಾಕ್ಷಾತ್ಕಾರ ಸಾಧ್ಯ ಇಲ್ಲ. ಜಗನ್ಮಾತೆ ನನಗೆ ಹೇಳಿಕೊಟ್ಟಿದ್ದಾಳಪ್ಪ, ನಿನ್ನ ಇಲ್ಲಿ ಬರುವುದರಿಂದ ನಿನ್ನ ಆಧ್ಯಾತ್ಮಿಕ ಪ್ರಗತಿ ತ್ವರಿತವಾಗುತ್ತದೆ ಅಂತ ಹೇಳಿಬಿಟ್ಟು. ಆಮೇಲೆ ಹೇಳ್ತಾರೆ, ಲವಕುಶರು ತುಂಬ ಅಹಂಕಾರ ಪಟ್ಟರಂತೆ, ಹನುಮಂತನ ಕಟ್ಟಿಬಿಟ್ಟು. ಹನುಮಂತನೇ ಕಟ್ಟಿಸಿಕೊಳ್ಳದೆ ಹೋದರೆ ಲವಕುಶರು ಕಟ್ಟುವುದು ಸಾಧ್ಯವಿರಲಿಲ್ಲ. ಹಾಗೆ ಭಗವಂತನೇ ತನ್ನ ಕೃಪೆಯಿಂದ ನಮಗೆ ಈ ಸಾಧನೆ ಮಾಡಲು ಅವಕಾಶ ಮಾಡಿಕೊಟ್ಟಾಗ ಮಾತ್ರ ನಾವು ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯುವುದು ಸಾಧ್ಯ. ಶ್ರೀರಾಮಕೃಷ್ಣರು ಈ ಥರ ಹೇಳಿದಾಗ ತುರ್ಯಾನಂದರಿಗೆ ಗೊತ್ತಾಗ್ತದೆ, ನನ್ನ ಆಧ್ಯಾತ್ಮಿಕ ಪ್ರಗತಿಗೆ ಇವರು ಎಷ್ಟೊಂದು ತವಕ ಪಡುತ್ತಾ ಇದ್ದಾರೆ ಅಂತ ಹೇಳಿಬಿಟ್ರು. ನಿರಂಜನ ದಕ್ಷಿಣೇಶ್ವರಕ್ಕೆ ಬಂದಾಗ ಶ್ರೀರಾಮಕೃಷ್ಣರು ಹೇಳ್ತಾರೆ, ನಿರಂಜನ ನೀನು ಇನ್ನೂ ಭಗವಂತನ ಪಡೆಯಲಿಲ್ಲ, ಯಾವಾಗ ಭಗವಂತನನ್ನು ಪಡೆಯುವುದು? ದಿನಗಳು ಒಂದಾದ ಮೇಲೆ ಒಂದು ಕಳೆದು ಹೋಗುತ್ತಾ ಇದೆ ಅಂತ ಹೇಳಿಬಿಟ್ಟು ತುಂಬ ಅವರಿಗೋಸ್ಕರ ಹಂಬಲಿಸ್ತಾರೆ. ಆಗ ನಿರಂಜನ ಅನ್ಕೋತಾನೆ, ನಾನು ಭಗವಂತನನ್ನು ಪಡೀಲಿಲ್ಲ ಅಂತ ಇವರು ಎಷ್ಟೊಂದು ಅಳ್ತಾರೆ ಅಂದರೆ ಎಷ್ಟೊಂದು ಇವರಿಗಳಿಗೆ ನಮ್ಮ ಮೇಲೆ ಪ್ರೀತಿ ಅಂತ ಹೇಳಿಬಿಟ್ಟು ಅನ್ಕೋತಾರೆ. ಯೋಗಾನಂದ ಮಹಾರಾಜ ಶ್ರೀರಾಮಕೃಷ್ಣರ ಹತ್ರ ಕೇಳ್ತಾರೆ, ಕಾಮನ ನಾವು ಹೇಗೆ ಹೋಗಲಾಡಿಸ್ಬೋದು ಅಂತ. ಅದಕ್ಕೆ ಶ್ರೀರಾಮಕೃಷ್ಣರು ಹೇಳ್ತಾರೆ, ಹರಿನಾಮವನ್ನು ಮಾಡು, ಹರಿನಾಮ ಮಾಡಿದರೆ ಕಾಮ ಹೊರಟೋಗುತ್ತದೆ ಅಂತ. ಆಗ ಯೋಗಾನಂದರು ಅಂತಾರೆ, ಇವರಿಗೆ ಬೇರೆ ಯೋಗ ಅದು ಇದು ಕ್ರಿಯೆ ಏನೂ ಗೊತ್ತಿಲ್ಲ, ಅದಕ್ಕೋಸ್ಕರ ಇವರು ಏನೋ ಒಂದು ಹೇಳಿಬಿಟ್ರು ಅಂತ ಹೇಳಿಬಿಟ್ಟು ಅಂದ್ಕೊಳ್ತಾರೆ ಮನಸ್ಸಿನಲ್ಲಿ. ಆದರೆ ಶ್ರೀರಾಮಕೃಷ್ಣರು ಹೇಳಿದ್ರಲ್ಲ ಅಂತ ಹೇಳಿ ಹರಿನಾಮವನ್ನು ಮಾಡ್ತಾರೆ. ನಿಜವಾಗಲೂ ಅವರಲ್ಲಿ ಕಾಮಭಾವನೆ ಅನ್ನೋದು ಹೊರಟೋಗ್ತದೆ. ಹೀಗೆ ಶ್ರೀರಾಮಕೃಷ್ಣರು ಅವರನ್ನು ಪ್ರತಿ ಪದದಲ್ಲೂ ಕೂಡ ಗೈಡ್ ಮಾಡ್ತಾಯಿದ್ರು ಅವರನ್ನು, ತ್ಯಾಗಿ ಶಿಷ್ಯರನ್ನು. ಹೇಗೆ ತ್ಯಾಗಿ ಶಿಷ್ಯರನ್ನು ಅವರು ಮುಂದುವರಿಯುವಂತೆ ಮಾಡಿದರೋ, ಹಾಗೆ ಗೃಹಸ್ಥ ಶಿಷ್ಯರಿಗೂ ಕೂಡ ಶ್ರೀರಾಮಕೃಷ್ಣರು ಏನು ಹೇಳ್ತಾರೆ ಗೈಡ್ ಮಾಡ್ತಾಯಿದ್ರು. ಒಂದ್ಸಲಿ ಈಶಾನ ಮುಖ್ಯೋಪಾಧ್ಯಾಯ ದಕ್ಷಿಣೇಶ್ವರಕ್ಕೆ ಬಂದಿದ್ದ, ಬಂದುಬಿಟ್ಟು ಸಂಧ್ಯಾವಂದನೆ ಮಾಡ್ತಾನೆ. ಆಗ ಶ್ರೀರಾಮಕೃಷ್ಣರು ಹೇಳ್ತಾರೆ, ಇನ್ನೂ ಎಷ್ಟು ದಿವಸ ಸಂಧ್ಯಾವಂದನೆ ನಿಂದು, ಎಲ್ಲಿಯವರೆಗೆ ಭಗವಂತನ ಪಾದ ಪದ್ಮಗಳಲ್ಲಿ ನಿನ್ನ ಮನಸ್ಸು ಮುಳುಗಿಲ್ಲವೋ ಅಲ್ಲಿಯವರೆಗೆ ಈ ಸಂಧ್ಯಾ ವಂದನೆ, ಭಗವಂತನಲ್ಲಿ ಮುಳುಗು ಹಾಕು, ಮೇಲೆ ಮೇಲೆಯೇ ತೇಲ್ಬೇಡ, ಮುಳುಗು ಹಾಕಿ ಅಂತ ಅವರು ತುಂಬ ಇದರಲ್ಲಿ ಕೇಳ್ಕೋತಾರೆ. ಆಮೇಲೆ ಹೇಳ್ತಾರೆ ಈಶಾನ ಮುಖ್ಯೋಪಾಧ್ಯಾಯನಿಗೆ, ಅವನೊಂದು ಪುರಶ್ಚರಣೆ ಮಾಡಲಿಕ್ಕೋಸ್ಕರ ಅಂತ ಹೇಳಿ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದ ಗಂಗಾದಡದಲ್ಲಿ. ಆಗ ಹೇಳ್ತಾನೆ, ನೀನು ಆಧ್ಯಾತ್ಮಿಕ ಸಾಧನೆ ಮಾಡುವುದನ್ನು ಎಲ್ಲರಿಗೂ ಡಂಗುರ ಬಾರಿಸಿ ಮಾಡುವುದು ಬೇಕಾಗಿಲ್ಲ, ಧ್ಯಾನ ಮಾಡುವುದನ್ನು ಮೊನೆ ಮೊನೆ ಕೋಣೆ, ಮನದಲ್ಲಿ ಒಂದು ಕೋಣೆಯಲ್ಲಿ ಅಥವಾ ಕಾಡಿನಲ್ಲಿ ಇದನ್ನು ಮಾಡು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಅದಾದ ನಂತರ ಒಂದು ದಿವಸ ಶ್ರೀರಾಮಕೃಷ್ಣರು ನರೇಂದ್ರನನ್ನು ಕೇಳ್ತಾರೆ, ನಿನಗೇನು ಬೇಕು ಹೇಳು. ಒಂದ್ಸಲಿ ಅವನು ಶ್ರೀರಾಮಕೃಷ್ಣರ ಹತ್ರ ಹೇಳ್ತಾನೆ, ನೀವೆಲ್ಲರಿಗೂ ಏನೆಲ್ಲ ಕೊಡ್ತಾ ಇದ್ರಿ, ನನಗೂ ಮಾತ್ರ ಏನು ಕೊಡ್ತಾ ಇಲ್ಲ ಅಂತ ಹೇಳಿಬಿಟ್ಟು, ಅಂದರೆ ಆಧ್ಯಾತ್ಮಿಕ ಸಾಧನೆ, ನಿನಗೇನು ಬೇಕು ಹೇಳು ಅಂತ ಹೇಳ್ತಾರೆ. ಅದಕ್ಕೆ ನರೇಂದ್ರ ಹೇಳ್ತಾನೆ, ನಾನು ನಿರ್ವಿಕಲ್ಪ ಸಮಾಧಿಯಲ್ಲಿ ಮುಳುಗಿರಬೇಕು, ಮತ್ತೇನು ಬೇಡ ನನಗೆ, ಬರೀ ಮಧ್ಯೆ ಮಧ್ಯೆ ಒಂದು ಸ್ವಲ್ಪ ಆಹಾರ ತಗೊಳ್ಳಿಕ್ಕೆ ಬರಬೇಕು ಹೊರಗಡೆ ಅಂತ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಛೀ ಛೀ, ನಾನು ಅಂದ್ಕೊಂಡಿದ್ದೆ ಏನೊಂದು ವಿಶಾಲವಾದ ವಟವೃಕ್ಷ, ಅದರಲ್ಲಿ ಎಷ್ಟೊಂದು ಸಾವಿರ ಜನಗಳಿಗೆ ನಿನ್ನ ಇದರಲ್ಲಿ ಅಡಿ ನಿನ್ನ ಪದದಡಿಯಲ್ಲಿ ಆಶ್ರಯವನ್ನು ಪಡೀತಾರೆ ಅಂತ ಹೇಳಿಕೊಂಡು ನೋಡಿದರೆ, ನೀನು ಬರೀ ನಿನ್ನ ಮುಕ್ತಿಯ ಕಾಮನೆಯನ್ನು ಮಾಡ್ತಾ ಇದೆಯಾ, ಇದು ನಿನ್ನ ಗುರಿಯಲ್ಲ ಅಂತ ಹೇಳಿಬಿಟ್ಟು ಶ್ರೀರಾಮಕೃಷ್ಣರು ಹೇಳ್ತಾರೆ. ಆಮೇಲೆ ಶ್ರೀರಾಮಕೃಷ್ಣರ ಹತ್ರ ಇನ್ನೊಬ್ಬ ಬರ್ತಾನೆ, ಕೃಷ್ಣದಾಸ್ ಪಾಲ್ ಅಂತ. ಅವನಿಗೆ ಶ್ರೀರಾಮಕೃಷ್ಣರು ಕೇಳ್ತಾರೆ, ಜೀವನದ ಗುರಿ ಏನು ಅಂತ ಹೇಳಿಬಿಟ್ಟು. ಆಗ ಅವನು ಹೇಳ್ತಾನೆ, ಜೀವನದ ಗುರಿ ಏನಂತ ಹೇಳಿದರೆ ಜಗತ್ತಿಗೆ ಉಪಕಾರ ಮಾಡೋದು. ಶ್ರೀರಾಮಕೃಷ್ಣರ ಆ ಕೃಷ್ಣದಾಸ್ ಪಾಲ್ಗೆ ಹೇಳ್ತಾರೆ, ಉಪಕಾರ ಜಗತ್ತಿಗೆ ಉಪಕಾರ ಮಾಡಲಿಕ್ಕೆ ನೀನು ಯಾರು, ಜಗತ್ತಿನ ಅಂಗಯಗಲತೆ, ಯಾರು ಸೃಷ್ಟಿ ಸ್ಥಿತಿ ಇದನ್ನು ಮಾಡಿದ್ದಾನೋ, ನೋಡ್ಕೊಳ್ತಾ ಇದ್ದಾನೋ ಭಗವಂತ, ಅವನು ಉಪಕಾರ ಮಾಡ್ತಾನೆ ಅಂತ ಅವರಿಗೆ ಆ ಥರ ಹೇಳ್ತಾರೆ. ಶಂಭು ಮಲ್ಲಿಕನಿಗೆ ಶ್ರೀರಾಮಕೃಷ್ಣರು ಹೇಳ್ತಾರೆ, ಜಗನ್ಮಾತೆ ನಿನ್ನನ್ನು ಪ್ರತ್ಯಕ್ಷಳಾದರೆ ಇನ್ನವಳನ್ನು ಏನು ಕೇಳ್ಕೊತೀಯ ಅಂತ, ಏನು ಕೆಲವೊಂದು ಡಿಸ್ಪೆನ್ಸರಿ ಹಾಸ್ಪಿಟ್ಲ್ ಇದನ್ನು ಮಾಡಬೇಕು ಅಂತ ಕೇಳ್ತೀಯ ಅಂತ. ಅವನು ಕೆಲವೊಂದು ಡಿಸ್ಪೆನ್ಸರಿ ರಸ್ತೆ ಇದೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದ. ಅದಕ್ಕೆ ಶ್ರೀರಾಮಕೃಷ್ಣರು ಹೇಳ್ತಾರೆ, ಇಲ್ಲ ಅದೆಲ್ಲ ಉದ್ದೇಶ ಭಗವಂತನನ್ನು ನೀನು ಅದನ್ನು ಕೇಳಬಾರ್ದು, ಭಕ್ತಿ ಕೇಳಬೇಕು ಅಂತ ಹೇಳಿಬಿಟ್ಟು ಶ್ರೀರಾಮಕೃಷ್ಣರು ಹೇಳ್ತಾರೆ, ನಮ್ಮ ಜೀವನದ ಮುಖ್ಯ ಉದ್ದೇಶ ಭಗವಂತ, ಆದರೆ ಬರೀ ಸ್ವಾರ್ಥ ಇರಬಾರ್ದು ಅದರಲ್ಲಿ. ಜಗತ್ತಿನಲ್ಲಿ ವಿವೇಕಾನಂದರಿಗೆ ಹೇಳ್ತಾರೆ, ನಿನ್ನದು ಬರೀ ಮುಕ್ತಿ ಮಾತ್ರ ನಿನ್ನದು ಉದ್ದೇಶ ಅಲ್ಲ, ಜೀವನದಲ್ಲಿ ಭಗವಂತನೇ ನಮ್ಮ ಮುಖ್ಯವಾದ ಉದ್ದೇಶ, ಆದರೆ ನಿಸ್ವಾರ್ಥ ಪ್ರೇಮ ಇರಬೇಕು. ನಾನಾಯಿತು, ನನ್ನ ಮುಕ್ತಿ ಆಯಿತು. ಹಿಂದಿನ ಕಾಲದಲ್ಲಿ ಋಷಿಗಳೆಲ್ಲ ಕಾಡಿಗೆ ಹೋಗಿಬಿಟ್ಟು ತಪಸ್ಸು ಮಾಡ್ತಾ ಇದ್ರಂತೆ, ಅಂದರೆ ಅವ್ರ ಮುಕ್ತಿಗೋಸ್ಕರ. ಪ್ರಹ್ಲಾದ ನರಸಿಂಹದೇವನ ಹತ್ರ ಕೇಳ್ತಾನಂತೆ, ಹಿರಣ್ಯಕಶಿಪುವಿನ ಮೃತ್ಯುವಾದ ನಂತರ ಹೇಳ್ತಾನಂತೆ, ನನ್ನ ಮುಕ್ತಿ ಮಾತ್ರ ನೀನು ಕೊಟ್ಟರೆ ಸಾಲದು, ನನ್ನ ಜೊತೆ ಇರುವ ರಾಕ್ಷಸ ಬಾಲಕರಿದ್ದಾರಲ್ಲ, ಅವ್ರ ಜೊತೆ ಇದ್ದವರಲ್ಲ, ಅವರಿಗೂ ಕೂಡ ಮುಕ್ತಿಯನ್ನು ಕೊಡಬೇಕು ಅಂದರೆ ಅವನು ಆ ಥರ ಕೇಳಿದ. ಇಲ್ಲಿ ಶ್ರೀರಾಮಕೃಷ್ಣರು ಏನು ಹೇಳೋದ್ರಂತೆ, ನಾವು ಬರೀ ನಮ್ಮ ಮುಕ್ತಿಗೋಸ್ಕರ ಪ್ರಯತ್ನ ಪಡಬಾರದು. ಅವರು ನಿರ್ವಿಕಲ್ಪ ಸಮಾಧಿಗೆ ಹೋಗಿ ಬಂದ ಮೇಲೆ ಏನು ನೋಡ್ತಾರೆ, ಎಲ್ಲವೂ ಭಗವಂತನೇ ಆಗಿದ್ದಾನೆ ಅಂತ ಹೇಳಿಬಿಟ್ಟು. ಅದಕ್ಕೋಸ್ಕರ ಎಲ್ಲವೂ ಭಗವಂತನೇ ಆಗಿದ್ಮೇಲೆ ನಾವೆಲ್ಲಿ ಸ್ವಾರ್ಥದಿಂದ ಇರುವುದು ಸಾಧ್ಯ? ಜಗತ್ತಿಗೆ ಉಪಕಾರ ಮಾಡುವವನು ಭಗವಂತನೊಬ್ಬನೇ, ಈ ಭಾವನೆ ನಮ್ಮಲ್ಲಿ ಇರಬೇಕು ಅಂತ ಹೇಳಿಬಿಟ್ಟು. ಅಂದರೆ ಅದಕ್ಕೋಸ್ಕರ ಅವರು ದಕ್ಷಿಣೇಶ್ವರದಲ್ಲಿ ಒಂದಿನ ಹೇಳ್ತಾರೆ ಏನಂತ ಹೇಳಿದರೆ, ವೈಷ್ಣವ ಮತದ ಪ್ರಕಾರ ನಾಮೇ ರುಚಿ ವೈಷ್ಣವ ಸೇವನಾ ಜೀವೇ ದಯ ಅಂತ ಮೂರು ತತ್ವಗಳಿತ್ತು. ಶ್ರೀರಾಮಕೃಷ್ಣರು ಹೇಳ್ತಾರೆ, ಜೀವಿಗಳಿಗೆ ದಯ ತೋರಿಸಲು ನೀನು ಯಾರು? ಶಿವಜ್ಞಾನದಲ್ಲಿ ನಾವು ಜೀವಿಗಳ ಸೇವೆಯನ್ನು ಮಾಡಬೇಕು, ಇದು ನಿಜವಾದ ಸೇವೆಯನ್ನು ಮಾಡುವುದು. ಈಗ ರಾಮಕೃಷ್ಣ ಮಠ ಆಗಲಿ ಶಾರದಾ ಮಠ ಆಗಲಿ ಈ ಒಂದು ಹೊಸ ಐಡಿಯಾವನ್ನು ಇಟ್ಟುಕೊಂಡು ಸೇವೆಯನ್ನು ಮಾಡ್ತಾ ಇದ್ದಾರೆ. ಶ್ರೀರಾಮಕೃಷ್ಣರು ಇದನ್ನು ತೋರಿಸ್ಕೊಟ್ರು, ಶಿವಜ್ಞಾನೇ ಜೀವ ಸೇವಾ ಅಂತ ಹೇಳಿಬಿಟ್ಟು. ಕೊನೆಯ ಕಾಲದಲ್ಲಿ ಕಾಶಿಪುರದಲ್ಲಿ ಇದ್ದಾಗ ಶ್ರೀರಾಮಕೃಷ್ಣರು ತುಂಬ ಯಾರಾದರೂ ಆಧ್ಯಾತ್ಮಿಕ ಹಂಬಲದಿಂದ ಬಂದವರಿಗೆ ಅವರ ಆ ಗಂಟಲು ನೋವಿನ ಇದರಲ್ಲೂ ಕೂಡ ಮಾತಾಡಲಿಕ್ಕೆ ಅವರ ಶಿಷ್ಯರೆಲ್ಲ ಹೇಳ್ತಾ ಇದ್ರು, ನಿಮ್ಗೆ ತುಂಬ ನೋವಾಗುತ್ತೆ ಮಾತನಾಡಬೇಡಿ ಅಂತ ಹೇಳಿಬಿಟ್ಟು. ಆಗ ಶ್ರೀರಾಮಕೃಷ್ಣರು ಹೇಳ್ತಾರೆ, ಒಂದು ಜೀವಿಗೆ ಸಹಾಯವಾಗುವುದಾದರೆ ನಾನು ಎಷ್ಟು ಸಾವಿರ ದೇಹವನ್ನಾದರೂ ಬಿಡಲು ತಯಾರಾಗಿ ಇದ್ದೇನೆ. ಎಷ್ಟೋ ಶರೀರ ಬಂತು, ಎಷ್ಟೋ ಶರೀರ ಹೋಯಿತು, ಆದರೆ ಒಂದು ಜೀವಿಗೆ ಸಹಾಯವಾಗುವುದಾದರೆ ನಾನು ಮತ್ತೆ ಮತ್ತೆ ಬರಲು ತಯಾರಾಗಿದ್ದೇನೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಇಂದಿನ ಶುಭ ದಿನದಲ್ಲಿ ನಾವು ಶ್ರೀರಾಮಕೃಷ್ಣರನ್ನು ಎಷ್ಟು ಧ್ಯಾನಿಸ್ತೇವೋ ಅಷ್ಟು ನಾವು ಪವಿತ್ರರಾಗುತ್ತೇವೆ. ಅವರ ಒಂದು ಆ ಕೃಪೆ ನಮ್ಮ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ, ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.